मुच्छिदं शापान्मणिग्रीव विमोचनम् स्वनाम ग्रहणादेव निरस्तग्रह विग्रहं वृन्दावनगतं वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम ब्रह्मचर्यहरिप्रीति सुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः वादिराजपदद्वन्द्ववारिजासक्तमानसान् विश्वप्रियगुरून् वन्दे मन्दोहं देवि शुद्धये सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ चिन्तामणिं स्वभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम् अज्ञानतिमिरच्छेदं बुद्धिसम्पत्पदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् मुंदे हेळ्तारे धन्वंतरिर् भगवान् पातु अपथ्यात् द्वंद्वात् भयात् ऋषभो निर्जितात्मा यज्ञश्च लोकादुत तत्कृतान्नो बलो गणात् क्रोधवशादहीन्द्रः ಇನ್ನು ವಿಶೇಷವಾಗಿ ಹೇಳ್ತಾ ಬರ್ತಾರೆ. ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನಾಗಿರತಕ್ಕಂಥ ಶ್ರೀಹರಿ, ಧನ್ವಂತರಿಹಿ ಭಗವಾನ್, ಭಗವಂತನಾದ ಧನ್ವಂತರಿ. ಯಾಕೆ ಹೇಳಿದ್ರು ಭಗವಾನ್ ಅಂಥೇಳಿ ಅಂದರೆ, ಹೇಳ್ತಾರೆ ಧನ್ವಂತರಿಯನ್ನು ಯಾರೋ ಒಬ್ಬರು ಅಂತ ತಿಳಿದವರು ತುಂಬ ಜನ ಇದ್ದಾರೆ. ಒಬ್ಬ ರಾಜನ ಮಗ ಹೀಗೆ ಎಂದು ತಿಳಿದವರು ಇದ್ದಾರೆ. ಭಗವಂತ ಅಂತ ಸ್ಪಷ್ಟ ಉಲ್ಲೇಖ ಕೊಡ್ತಾ ಇದ್ದಾರೆ. ಪಾತು ಅಪಥ್ಯಾತ್, ಹಾ, ಅನಾರೋಗ್ಯಕರವಾದಂಥ ಆಹಾರ ಅದು ಅಪಥ್ಯ. ಪಥ್ಯ ಅಪಥ್ಯ ಅಂದರೆ ನಮ್ಮ ದೇಹದಲ್ಲಿ ರೋಗಗಳು ಬೆಳೆಯಲಿಕ್ಕೆ ಯಾವ ಆಹಾರ ಕಾರಣವೋ ಅದು ಅಪಥ್ಯ. ಯಾವ ಆಹಾರ ರೋಗಗಳನ್ನು ನಾಶ ಮಾಡುತ್ತೋ ಅದು ಪಥ್ಯ. ಆಯುರ್ವೇದದಲ್ಲಿ ದೊಡ್ಡ ವಿಶೇಷ ಏನು ಅಂದರೆ, ಆಹಾರವೇ ಔಷಧ ಅಂತ. ವಿಶೇಷವಾಗಿ ಆಹಾರವೇ ಔಷಧ. ಅದಕ್ಕೆ ಹೇಳ್ತಾ ಇದ್ದಾರೆ ಅನಾರೋಗ್ಯಕರವಾಗಿರತಕ್ಕಂಥ ಆಹಾರ ನಾವು ತಗೊಳ್ಳದಂತೆ ವಿಶೇಷವಾಗಿ ನಾವು ತಗೊಳ್ಳದಂತೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿದರೆ ಏನದು ಅನಾರೋಗ್ಯಕರವಾದ ಆಹಾರ ಅಂದರೆ, ಹೇಳ್ತಾ ಇದ್ದಾರೆ ಆಹಾರ ಎರಡು ರೀತಿ. ಒಂದು ಶರೀರಕ್ಕೆ ಬೇಕಾದ ಆಹಾರ, ಶರೀರ ಬೆಳೆಯಲಿಕ್ಕೆ ಬೇಕಾದ ಆಹಾರ, ಜೀವ ಬೆಳೆಯಲಿಕ್ಕೆ ಬೇಕಾದ ಆಹಾರ ಅಂತ ಎರಡು ರೀತಿಯ ಆಹಾರ. ಈ ಶರೀರಕ್ಕೆ ಯಾವುದು ರೋಗಾದಿಗಳಿಗೆ ಆಸ್ಪದ ಕೊಡುತ್ತೋ, ಯಾವುದು ರೋಗಾದಿಗಳಿಗೆ ಆಸ್ಪದ ಕೊಡುತ್ತೋ ಆ ಆಹಾರ ಅಪಥ್ಯ. ಯಾವುದು ರೋಗಗಳನ್ನು ತೆಗೆಯುತ್ತೋ ಅಂಥ ಆಹಾರ ಪಥ್ಯ. ಹಾಗೆ ಜೀವಿಗೆ ತಾನು ಪಡೆಯುವ ತಿಳುವಳಿಕೆ ಏನಿದೆಯಲ್ಲ ಅದು ಆಹಾರ. ಜ್ಞಾನ ಬರುತ್ತಲ್ಲ ಅದು ಆಹಾರ. ತಪ್ಪಾದ ತಿಳುವಳಿಕೆ ಅಪಥ್ಯ, ಸರಿಯಾದ ತಿಳುವಳಿಕೆ ಪಥ್ಯ. ಈ ರೀತಿಯಲ್ಲಿ ಧನ್ವಂತರೂಪಿ ಭಗವಂತ ನನ್ನನ್ನು ಅಪಥ್ಯದಿಂದ ರಕ್ಷಣೆ ಮಾಡಲಿ. ಆವಾಗ ಅಪಥ್ಯಕರವಾದ ಹೊರಗಿನ ಆಹಾರ ಅಂದರೆ ಏನು ನೋಡಿದಾಗ, ಯಾವುದಾದರೆ ನಿಷಿದ್ಧವಾದ ಪದಾರ್ಥಗಳಿರುತ್ತೋ ಅದು ಅಪಥ್ಯ. ನಿಷಿದ್ಧವಲ್ಲದಿದ್ದರೂ ನಿಷಿದ್ಧವಾದ ರೀತಿಯಲ್ಲಿ ತಿನ್ನುವುದರಿಂದ ಅದು ಅಪಥ್ಯ. ಆಹಾರವನ್ನು ನಿಂತು ಓಡಾಡ್ತಾ ತಿನ್ನೋದೇನಿದೆ ಅದು ಅಪಥ್ಯ. ಮಾಂಸಕ್ಕೆ ಸಮಾನ. ನಿಂತು ತಿರುಗಾಡತಾ ಕುಡಿಯೋದು ತಿನ್ನೋದು ಇವೆಲ್ಲ ನಿಷಿದ್ಧವಲ್ಲದ ಪದಾರ್ಥವಿದ್ದರೂ ಅದು ನಿಷಿದ್ಧ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಇನ್ನು ದೇವರ ಕುರಿತು ಗುರುಗಳ ಕುರಿತು ತಪ್ಪಾಗಿ ತಿಳಿಯೋದೇನಿದೆ ದೇವತೆಗಳ ಕುರಿತು ಅದು ಅಪಥ್ಯ. ಆ ಅಪಥ್ಯ ನಮಗೆ ಬರಬಾರದು. ಇನ್ನು ನಿರ್ಜಿತಾತ್ಮ, ಆತ್ಮ ಅಂದರೆ ವಿಶೇಷವಾಗಿರತಕ್ಕಂಥ ಶರೀರ, ಮನಸ್ಸು, ಉಪಲಕ್ಷಣತೆಯ ಇಂದ್ರಿಯಗಳು ಇವೆಲ್ಲವನ್ನ ಗೆದ್ದವ. ದೇವರು ಇಂದ್ರಿಯಗಳು ದೇವರ ವಶ ಅಲ್ಲದೆ ಇನ್ಯಾರ ವಶ ಇರುತ್ತೆ? ಅದೇನು ದೊಡ್ಡ ವಿಷಯ ಅಲ್ಲ. ಆತನ ಇಂದ್ರಿಯಗಳಲ್ಲ, ನಮ್ಮ ಇಂದ್ರಿಯಗಳನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡವ. ನಮ್ಮ ಇಂದ್ರಿಯಗಳು ಅವನ ಹತೋಟಿಯಲ್ಲಿವೆ. ಅದಕ್ಕೆ ನಿರ್ಜಿತಾತ್ಮ ಯಾರು? ಋಷಭ, ನಾಭಿರಾಜನ ವಿಶೇಷವಾಗಿರತಕ್ಕಂಥ ಯಜ್ಞಕ್ಕೆ ಮೆಚ್ಚಿ ಪರಿಸ್ತರಣಗಳಲ್ಲಿ ಪ್ರಾದುರ್ಭೂತನಾದ ಭಗವಂತನೇ ಋಷಭನಾಮಕನಾಗಿ ಬಂದನಲ್ವ? ಇಂಥ ಋಷಭನಾಮಕ ಭಗವಂತ ಅವಧೂತ ಶಿರೋಮಣಿ ಸ್ವಾಮಿ. ದ್ವಂದ್ವಾತ್ ಭಯಾತ್ ಪಾತು, ಒಳ್ಳೆ ಉಪದೇಶ ಕೊಡ್ತಾರೆ. ಭರತಾದಿ ರಾಜರಿಗೆಲ್ಲ ಸಭೆಯಲ್ಲಿ ಕೂತವರಿಗೆ ಋಷಭನಾಮಕ ಭಗವಂತ ಅದ್ಭುತವಾದ ಉಪದೇಶವನ್ನು ಕೊಡ್ತಾರೆ. ಅದರಲ್ಲಿ ಎರಡು ರೀತಿಯಾದ ಭಯ ಏನು? ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯ, ಹುಟ್ಟು ಸಾವು ಮೊದಲಾದ ಏನು ಭಯಗಳಿವೆ, ಇವುಗಳಿಂದ ಪಾರಾಗುವ ವಿಧಾನವನ್ನು ಅಂದರೆ ಅಪ್ಲಿಕೇಶನ್ ಮೋಡ್ ಆಫ್ ನಾಲೆಡ್ಜ್ ಅವರು ಹೇಳಿದ್ದು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಸುಖ ದುಃಖದಿಂದ ಭಯ ಇರಲಿ. ಸುಖದಿಂದ ಭಯ ಯಾಕೆ ಅಂದರೆ, ಸುಖ ಬಂದರೂ ದೇವರನ್ನು ಮರೆಯುವ ಭಯ, ದುಃಖ ಬಂದರೂ ದೇವರನ್ನು ಮರೆಯುವ ಭಯ, ಲಾಭ ಬಂದರೂ ನಷ್ಟ ಬಂದರೂ ಜಯ ಬಂದರೂ ಅಪಜಯ ಬಂದರೂ ಈ ದ್ವಂದ್ವಗಳಿಂದ ದೇವರನ್ನು ಮರೆಯುವ ಭಯ ಕಟ್ಟಿಟ್ಟ ಬುದ್ಧಿ. ಆ ಭಯದಿಂದ ವಿಶೇಷವಾಗಿ ಋಷಭನಾಮಕ ಭಗವಂತ ರಕ್ಷಣೆ ಮಾಡಲಿ. ಅಂದರೆ ಹೇಗೆ ರಕ್ಷಿಸೋದು? ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ, ತನ್ನ ನೆನಪನ್ನು ಕೊಟ್ಟು ರಕ್ಷಣೆ ಮಾಡಲಿ. ಇನ್ನು ಮುಂದೆ ಹೇಳ್ತಾರೆ, ಯಜ್ಞನಾಮಕ ಭಗವಂತ. ಯಜ್ಞಶ್ಚ ಲೋಕಾತ್, ಯಜ್ಞನಾಮಕ ಭಗವಂತ ಯಜ್ಞ ಪ್ರವರ್ತಕ ಭಗವಂತ. ತತ್ಕೃತಾತ್ ಲೋಕಾತ್ ಪಾತು, ಇಲ್ಲಿ ಹೇಳ್ತಾರೆ ಯಜ್ಞಗಳಿಂದ ಲಭಿಸುವಂಥ ಲೋಕಗಳು, ಅದರಿಂದ ಸಿಗುವಂಥ ಯಜ್ಞಗಳಿಂದ ಸಿಗುವಂತಹ ತತ್ಕೃತಾತ್, ಆ ಪುಣ್ಯ ಕರ್ಮ ಫಲವಾಗಿ ಲೋಕಾತ್ ಸಿಗುವಂಥ ಯಾವ ಸ್ವರ್ಗಾದಿ ಲೋಕಗಳ ಆಸೆಯಿಂದ ನಮ್ಮನ್ನು ಪಾತ್ ರಕ್ಷಣೆ ಮಾಡಲಿ. ಸ್ವರ್ಗಾದಿಗಳಿಗೆ ಹೋದರೂ ಅದಕ್ಕೆ ದಾಸರು ಅಂತಾರೆ, ನಿನ್ನನ್ನು ಮರೆಯುವ ಸ್ವರ್ಗವಾಸಕ್ಕಿಂತ ನಿನ್ನನ್ನೇ ನೆನೆಯುವ ನರಕವಾಸವೇ ಲೇಸು ಅಂತ. ಆ ರೀತಿಯಲ್ಲಿ ಯಜ್ಞಪ್ರವರ್ತಕನಾದ ಭಗವಂತ ನನ್ನಲ್ಲಿ ಕಾಮ್ಯ ಕರ್ಮಾನುಷ್ಠಾನದ ಹುಚ್ಚನ್ನು ಬಿಡಿಸಲಿ. ನಾವು ಮಾಡುವ ಸಕಲ ಕರ್ಮಗಳು ಯಜ್ಞಗಳೇ, ನಾವು ಮಾಡುವ ಸಕಲ ಕರ್ಮಗಳು ಯಜ್ಞಗಳೇ. ಫಲದ ಆಸೆಯಿಂದ ಯಾವುದನ್ನು ಮಾಡದೇ ಇರುವಂತೆ ಭಗವಂತ ಅನುಗ್ರಹ ಮಾಡಲಿ. ನಂತರ ಅಹೀಂದ್ರ, ಅಹಿ ಅಂದರೆ ಸರ್ಪಗಳು, ಅಹೀಂದ್ರ ಅಂದರೆ ವಿಶೇಷವಾಗಿರತಕ್ಕಂಥ ಸರ್ಪಗಳ ಒಡೆಯ ಯಾರು, ಬಲ ಅಂದರೆ ಬಲರಾಮ ಶೇಷದೇವರ ಒಳಗಿರತಕ್ಕಂಥ ಶುಕ್ಲಕೇಶ ನಾಮಕ ಭಗವಂತ ಏನಿದ್ದಾನಲ್ಲ ಅಂಥ ಭಗವಂತ ಕ್ರೋಧವಶಾತ್ ಗಣಾತ್ ಪಾತ್ ಅಂದರೆ ಹೇಳ್ತಾ ಇದ್ದಾರೆ, ಈ ಸರ್ಪಗಳಲ್ಲಿ ಒಂದು ಗಣವಿದೆ ಕ್ರೋಧವಶಾಹ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸಿಟ್ಟಿಗೆ ಅವೆಲ್ಲ ಬಲಿಯಾಗಿರುತ್ತೆ, ಅಂದರೆ ಸಿಟ್ಟಿಗೆ ವಶ, ಸರ್ರ ಅಂತ ಸಿಟ್ಟು, ಸರ್ಪ ಅಂದ್ರೇ ಸಿಟ್ಟು, ಅಂಥದ್ರಲ್ಲಿ ಕ್ರೋಧ, ಮಹಾಕ್ರೋಧ ಅವಳಿಗೆ, ಅಂಥ ಕ್ರೋಧವಶವಾದ ಗಣ ಇದೆ, ಅದರಿಂದ ಅಂಥ ಸರ್ಪಗಳಿಂದ ಬರತಕ್ಕಂಥ ತೊಂದರೆಗಳಿಂದ ನಮ್ಮನ್ನು ಕಾಯಲಿ. ಹೌದು, ಈ ಭಾರತದಲ್ಲಿ ಬರುವಾಗ ಸರ್ಪಗಳ ಹುಟ್ಟನ್ನು ಹೇಳುವಾಗ ಆ ಸರ್ಪಗಳಲ್ಲಿ ಕ್ರೋಧವಶರು ಅಂತ ಗಣವಿದೆ, ಆ ಕ್ರೋಧವಶ ಸರ್ಪಗಳಿಂದಾಗತಕ್ಕಂಥ ಆ ಗಣದಿಂದಾಗತಕ್ಕಂಥ ಕ್ರೋಧವಶಾತ್ ಗಣಾತ್, ಕ್ರೋಧವಶವೆಂಬ ಸರ್ಪಗಳ ಗಣದಿಂದ ಆಗತಕ್ಕಂಥ ಆಪತ್ತಿನಿಂದ ಅಹೀಂದ್ರ ನಃಪಾತ್ ನಮ್ಮನ್ನು ರಕ್ಷಣೆ ಮಾಡಲಿ. ಅಲ್ಲಿ ಹೇಳ್ತಾ ಇದ್ದಾರೆ, ಈ ಕ್ರೋಧವಶವಾದ ಕ್ರೋಧಕ್ಕೆ ತುತ್ತಾಗಿರುತ್ತೆ ಯಾವಾಗೂ ಸಿಟ್ಟುಮಯ ಅಂಥ ಸರ್ಪಗಳು ನಮ್ಮನ್ನು ಕೊಂದೇ ಬಿಡುತ್ತೆ, ಅಂಥ ಭೀಕರ ಸರ್ಪ. ಅದಕ್ಕಂದರೂ ಒಂದು ವಶಾತ್ ಗಣಾತ್ ಅಂದರೆ ಸಿಟ್ಟೇ ಪ್ರಧಾನವಾಗಿರತಕ್ಕ ಸರ್ಪಗಳ ಗುಂಪಿನಿಂದ ಅಂತ ಒಂದು, ನಮ್ಮೊಳಗೆ ವಿಶೇಷವಾಗಿರತಕ್ಕಂಥ ಕ್ರೋಧಾದಿಗಳಿರುತ್ತೆ ಅದಕ್ಕೆ ವಶವಾಗಿರ್ತೇವೆ ನಾವು, ಆದ್ದರಿಂದ ಆ ಕ್ರೋಧಾದಿ ಗುಂಪಿನಿಂದ ನಮ್ಮನ್ನು ಶೇಷದೇವರ ಅಂತರ್ಯಾಮಿ ಭಗವಂತ ರಕ್ಷಣೆ ಮಾಡಲಿ. ಅವರು ಪರಮಶಾಂತರು ಶೇಷದೇವರು, ಅದಕ್ಕೆ ನಮ್ಮನ್ನು ಶಾಂತರನ್ನಾಗಿ ಮಾಡಿಬಿಡುತ್ತಾರೆ ಎಂಬುದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ದ್ವೈಪಾಯನು ಭಗವಾನ್ ಅಪ್ರಬೋಧಾತ್ ಬುದ್ಧಸ್ತು ಪಾಷಂಡ ಗಣಾತ್ ಪ್ರಮಾದಾತ್ ಕಲ್ಕಿ ಕಲೇ ಕಾಲಮಲಾತ್ ಪ್ರಪಾತು ಧರ್ಮಾವನಾಯೋರು ಕೃತಾವತಾರ. ಇಲ್ಲಿ ಹೇಳ್ತಾ ಇದ್ದಾರೆ, ಭಗವಾನ್ ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿರತಕ್ಕಂಥ ದ್ವೈಪಾಯನಃ ದ್ವೀಪದಲ್ಲಿ ಹುಟ್ಟಿ ಬಂದವರು ದ್ವೈಪಾಯನಃ ವೇದವ್ಯಾಸರೂಪಿ ಭಗವಂತ, ಅಪ್ರಬೋಧಾತ್ ತಪ್ಪು ತಿಳುವಳಿಕೆ, ತಪ್ಪು ತಿಳುವಳಿಕೆ ಅಂದರೆ ವಿಪರೀತ ಜ್ಞಾನಾದಿಗಳಿಂದ, ಪ್ರಪಾತು ಪ್ರಕೃಷ್ಟವಾಗಿ ಪಾತು ಚೆನ್ನಾಗಿ ರಕ್ಷಣೆ ಮಾಡಲಿ. ಈ ಅಜ್ಞಾನ ವಿಪರೀತ ಜ್ಞಾನ ಮೋಹ ಆದಿಗಳು ನಮಗೆ ಬರದೆ ವೇದವ್ಯಾಸರು ನಮಗೆ ಪೂರ್ಣ ಅನುಗ್ರಹ ಮಾಡಲಿ. ಅಂದರೆ ನಮಗೆ ಬರತಕ್ಕಂಥ ಎಲ್ಲ ಸಂಪ್ರಮೋಹಾತ್ ಅಥವಾ ಅಪ್ರಬೋಧಾತ್ ತಪ್ಪು ತಿಳುವಳಿಕೆ ನಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೆ ಕೂತಿರುತ್ತೆ, ತಪ್ಪು ತಿಳುವಳಿಕೆ ಹೆಜ್ಜೆ ಹೆಜ್ಜೆಗೆ ಕೂತಿರುತ್ತೆ. ಅಂಥ ತಪ್ಪು ತಿಳುವಳಿಕೆಯನ್ನು ತೆಗೆಯುವ ಕೆಲಸ ವೇದವ್ಯಾಸದೇವರು ಮಾಡ್ತಾರೆ. ದೇವರ ಕುರಿತು ತಪ್ಪು ತಿಳುವಳಿಕೆ, ದೇವತೆಗಳ ಕುರಿತು ತಪ್ಪು ತಿಳುವಳಿಕೆ, ಗುರುಗಳ ಕುರಿತು ತಪ್ಪು ತಿಳುವಳಿಕೆ, ಎಡವಿ ಎಡವಿ ಹಲ್ಲು ಮುರುಕೊಳ್ತಾ ಇರ್ತೇವೆ. ಆದ ಕಾರಣ ಅದರಿಂದ ವೇದವ್ಯಾಸ ದೇವರು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಕೇಳಬೇಕು. ಹಾಂ, ಇಲ್ಲಿ ಹೇಳ್ತಾ ಇದ್ದಾರೆ ಈ ತಪ್ಪು ತಿಳುವಳಿಕೆ ಅದೆಂಥ ಪ್ರಮಾದಕಾರಿ ಅಂದರೆ, ಸರಿಯಾದ ತಿಳುವಳಿಕೆ ಇಲ್ಲದಿದ್ದರೂ ಅಡ್ಡಿಯಿಲ್ಲ, ತಪ್ಪಾದ ತಿಳುವಳಿಕೆ ಬರಬಾರ್ದು, ತಪ್ಪಾದ ತಿಳುವಳಿಕೆ ಬರಬಾರದು. ನಂತರ ಶಿಷ್ಯರಿಗೆ ತಪ್ಪಾದ ತಿಳುವಳಿಕೆ ಬರ್ತಾ ಇದ್ದಾರೆ, ಅದವರು ಪ್ರಶ್ನೆ ಮಾಡಿದಾಗ ಅವರಿಗೆಲ್ಲ ಪರಿಹಾರ ಮಾಡಲಿಕ್ಕಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನನಗೆ ನೆನಪಾಗೋದು, ನಾನು ಇಷ್ಟಕ್ಕೆ ಮುಂಚೆ ಹೇಳಿದ್ದು ಹರಿಕಥಾಮೃತಸಾರ ಕಾಲಕ್ಕೆ ಯಾರು ಕೆಲವರು ಹೆಸರೆಲ್ಲ ಹೇಳಿದೆ, ಹೆಸರು ಹೇಳದೆ ಅನೇಕ ಜನ ಇದ್ದಾರೆ, ಅನೇಕ ಜನ ಹರಿಕಥಾಮೃತಸಾರವನ್ನು ಕೇಳಿ 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 ಸಂತೋಷ ಪಡುವಂಥ ಗಂಡಸರು ಹೆಂಗಸರು ಅನೇಕ ವರ್ಗ ಇದ್ದಾರೆ, ಅವರೆಲ್ಲರಿಗೂ ನಮಸ್ಕಾರ ಅಂತ ಹೇಳಿದ್ದೆ. ಅದರಲ್ಲಿ ಕೆಲವರ ಹೆಸರು ಅಂದರೆ ಅವರು DTP ಮಾಡೋದು, ಆದಮೇಲೆ ಹೇಳಿದ್ದನ್ನು ಹೇಳೋದು, ಇಂಥವೆಲ್ಲ ಸ್ವಲ್ಪ ಕೆಲಸಗಳು ಮಾಡಿದ್ದು ಅವರ ಹೆಸರನ್ನು ಹೇಳಿದೆ. ಮಿಕ್ಕವರು ಯಾರು ಮಾಡಿಲ್ಲ ಅಂತಲ್ಲ, ಎಲ್ಲರೂ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಆ ನೋಟ್ಸ್ ಬರೆಯೋದೇನು ಅಂತಹ ಕೆಲಸಗಳೆಲ್ಲರೂ ಮಾಡಿದ್ದಾರೆ. ಯಾರ ಶ್ರಮವೂ ವಿಫಲ ಅಲ್ಲ, ಪ್ರತಿಯೊಬ್ಬರೂ ಸಮರ್ಥರೆ. ಆದ್ದರಿಂದ ಅವರಿಗೆಲ್ಲ ಕೂಡ ನಾನು ವಿಶೇಷವಾಗಿ ನೆನೆಸಿಕೊಂಡಿದ್ದೇನೆ. ಇನ್ನೊಂದು ಏನು ಅಂದರೆ, ಹರಿಕಥಾಮೃತಸಾರ ಅಲ್ಲದೆ ವಿಶೇಷವಾಗಿರ್ತಕ್ಕಂಥ ವೇದ ಪಾಠದಲ್ಲಿ ನಮ್ಮ ಶಿಷ್ಯರೇ ಶಿವಸಾಚಾರ್ಯ ಮೊದಲಾದವರು ಅನೇಕ ಜನ ವೇದ ಪಾಠದಲ್ಲಿ ಶಿಷ್ಯರು. ನಂತರ ಷೋಡಶಿ ಚತುರ್ದಶಿ ಇತ್ಯಾದಿ ಗ್ರಂಥಗಳನ್ನು ಹೇಳುವಾಗ, ಯಾಕೆ ಅಪ್ರಬೋಧಾತ್ ಅಂತ ಹೇಳುವಾಗ ತಪ್ಪು ತಿಳುವಳಿಕೆ ಬಂದ್ಬಿಡುತ್ತೆ. ಸುಲಭವಾದ್ದು ಹೇಳೋ ಕಾಲಕ್ಕೇನೆ ತಪ್ಪು ತಿಳುವಳಿಕೆ ಬರುತ್ತೆ, ಕಠಿಣವಾದ್ದನ್ನು ಹೇಳೋ ಕಾಲಕ್ಕೆ ತಪ್ಪು ತಿಳುವಳಿಕೆ ತಾನಾಗಿ ಬರುತ್ತೆ. ಅಂತಹ ಕಾಲಕ್ಕೆ ಬೆಂಗಳೂರಲ್ಲಿ, ಚೆನ್ನೈಯಲ್ಲಿ, ಮೈಸೂರಲ್ಲಿ ನಾಗರಾಜ್, ಮೈಸೂರು ರೇಖಾ ನಾಗರಾಜ್ ದಂಪತಿಗಳು, ಬದ್ರಿ ದಂಪತಿಗಳು, ಸಂಧ್ಯಾ ಬದ್ರಿ ದಂಪತಿಗಳು, ಬದಲಿ ವಿಶೇಷವಾಗಿ ಕೆಲವರೆಲ್ಲರೂ, ವಿಶೇಷ ಶ್ರೀರಂಗದಲ್ಲಿ ನಮ್ಮ ಸರಸ್ವತಿ ಶ್ರೀಪತಿ ಅಂತವರು, ಯಾಕೆ ಇವರೆಲ್ಲ ತಾವು ಅಧ್ಯಯನ ಮಾಡಿ ತಾವು ವಿಶೇಷವಾಗಿ ನನ್ನ ಮೂಲಕ ಏನು ಹೆಂಗಸರಿಗೆ ಗಂಡಸರಿಗೆ ಹಾಕಿದ ಚೌಕಟ್ಟೇನಿದೆ ಅದು ಮೀರದೆ ಷೋಡಶಿ ಚತುರ್ದಶಿ ಇತ್ಯಾದಿ ಗ್ರಂಥಗಳ ಜ್ಞಾನವನ್ನು ಪಡೆದು ಅನೇಕ ಜನರಿಗೆ ಇವರೆಲ್ಲರೂ ಹೇಳಿಕೊಡ್ತಾ ಇದ್ದಾರೆ. ಅನೇಕ ಜನರಿಗೆ ಹೇಳಿಕೊಟ್ಟು ಅವರಿಗೆ ಸಂಶಯಗಳನ್ನು ಪರಿಹಾರ ಮಾಡುವಂತಹ ಕೆಲಸಗಳು ಇವರೆಲ್ಲರೂ ಮಾಡ್ತಾ ಇದ್ದಾರೆ. ಇನ್ನು ಚೆನ್ನೈಯಲ್ಲಿದ್ದಾರೆ, ಆದಮೇಲೆ ಅನೇಕ ಜನ ಇದನ್ನು ಕೇಳಿ ಕೇಳಿ ಆನಂದ ಪಡುವಂಥವರು ಏನು ಬೆಂಗಳೂರಲ್ಲೇ ಅನೇಕ ಪ್ರಾಂತಗಳಲ್ಲಿ ತುಂಬಿದ್ದಾರೆ ನಮ್ಮವರೆಲ್ಲ, ಎಲ್ಲರೂ ಪ್ರತಿಯೊಬ್ಬರು ಕೇಳಿ ಆನಂದ ಪಡುವವರ ಲೆಕ್ಕ ಇಲ್ಲ. ಅಂಥ ಒಳ್ಳೆ ಒಳ್ಳೆ ವ್ಯಕ್ತಿಗಳೆಲ್ಲರಿದ್ದಾರೆ. ಎಲ್ಲರ ಹೆಸರು ಹೇಳ್ತಾ ಹೋದರೆ ಅದಕ್ಕೆ ಒಂದು ವಾರ ನಂಗೆ ಬೇಕಾಗುತ್ತೆ. ಅಂಥವರೆಲ್ಲರೂ ಬೆಂಗಳೂರಲ್ಲಿ ಎಲ್ಲ ಕಡೆ ವ್ಯಾಪ್ತರಾಗಿದ್ದಾರೆ. ಬೆಂಗಳೂರು ಮಾತ್ರ ಅಲ್ಲ, ಹೈದರಾಬಾದು, ಆದೋನಿ, ಮಂತ್ರಾಲಯ, ಕೌತಾಳ, ನಂತರ ತಿರುಪತಿ, ಚೆನ್ನೈ, ನಂತರ ವಿಶೇಷವಾಗಿರತಕ್ಕಂಥ ಪೂನಾ, ಬಾಂಬೆ, ಎಲ್ಲೆಲ್ಲಿಲ್ಲ, ಫಾರಿನಲ್ಲಿ ಕೂತವರು ಎಲ್ಲ ಕಡೆ ಇಡೀ ದೇಶದಲ್ಲಿ ಪೂರ್ಣ ವ್ಯಾಪ್ತರಾಗಿದ್ದಾರೆ. ಎಲ್ಲರೂ ಶ್ರದ್ಧೆಯಿಂದ ಆನಂದದಿಂದ ಕೇಳ್ತಾರೆ, ಸಂತೋಷ ಪಡ್ತಾ ಇದ್ದಾರೆ. DTP ವರ್ಕ್ ಇಂಥವೆಲ್ಲ ಇದು ಮಾಡದೇ ಇದ್ದರೆ ಬಹುದು, ಅವ್ರಿಗೆ ಹೇಳಿದ ಅವರು ಮಾಡ್ತಾರೆ. ಎಲ್ಲರೂ ಸಮರ್ಥರಿದ್ದಾರೆ, ಎಲ್ಲರೂ ಎಲ್ಲ ವಿಷಯದಲ್ಲಿ ನಾಲೆಡ್ಜ್ ಇದೆ. ಕೆಲವರು ಮುಂದಕ್ಕೆ ಬಂದು ಮಾಡಿದ್ದಾರೆ, ಅವ್ರ ಹೆಸರು ಹೇಳಿದೆ. ಇವರೆಲ್ಲರೂ ಕೂಡ ಎಂಥವರು ಅಂದರೆ ಎಲ್ಲರೂ ಆನಂದ ಪಡ್ತಾ ಸಾಧನೆ ಮಾಡತಕ್ಕಂಥವರು. ನನಗೆ ಗೊತ್ತಾಗಿ ನೋಡ್ತಾ ಇದ್ದೇನೆ, ಅವರ ಕಣ್ಣಲ್ಲಿ ಆನಂದದ ಭಾಷ್ಯ ಬರ್ತಾ ಇರುತ್ತೆ. ಹಾಗೆ ಮೊನ್ನೆ ಮೊನ್ನೆ ನನಗೆ ಗೊತ್ತಿರಲ್ಲ ಯಾರ್ಯಾರು ಕೇಳ್ತಾ ಇರ್ತಾರೆ ಅಂತ, ಅನೇಕ ಜನ ಮನೆಗೆ ಬಂದು ಅವರವರ ಪರಿಚಯ ಮಾಡಿಕೊಂಡಾಗ ಆಶ್ಚರ್ಯ ಆಯಿತು. ಅದಕ್ಕೆ ಯಾರು ಯಾರು ಈ ಪ್ರವಚನಗಳನ್ನು ಕೇಳಿ ಲಾಭ ಪಡೆಯುತ್ತಾ ಆನಂದ ಪಡ್ತಾ ಇದ್ದಾರೋ ಅವರೆಲ್ಲರೂ ನನಗೆ ಬೇಕಾಗಿರತಕ್ಕಂಥ ಯಜ್ಞಕುಂಡಗಳು, ಶುದ್ಧ ಗೋಮಯದಿಂದ ಸಾರಿಸಿದ ಯಜ್ಞಕುಂಡ ಹೇಗಿರುತ್ತೆ? ಅಂಥ ಯಜ್ಞಕುಂಡ ಅವರಲ್ಲಿ ಜ್ಞಾನ ಪಿಪಾಸ ಎಂಬ ಅಗ್ನಿ ಉರಿತಾ ಇದೆ. ನಮ್ಮ ಸ್ವಾಮಿ ಕೂತಿದ್ದಾನೆ, ನಾನು ಮಾಡುವ ಈ ಪ್ರವಚನವೆಲ್ಲ ಅಲ್ಲಿ ಹೋಮ ಅಂತ ಮಾಡ್ತಾ ಇದ್ದೇನೆ. ಆದ್ದರಿಂದ ಅವರೆಲ್ಲರಲ್ಲಿ ಆ ಜ್ಞಾನ ವೃದ್ಧಿಯಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಯಾಕೆ ಅಪ್ರಬೋಧಾತ್ ಅಂತ ಹೇಳಿದಾಗ ಇದನ್ನು ಶಬ್ದ ಬಂತು. ಅನೇಕ ಜನ ಅದರಲ್ಲಿ ತಮಗೆ ಗೊತ್ತಿದ್ದವರು ಯಾರ್ಯಾರಿದ್ದಾರೆ, ಅವರು ಕೇಳಿದ ಸಂಶಯಗಳೆಲ್ಲ ಪರಿಹಾರ ಮಾಡುವಂಥವರು ಅನೇಕ ಜನ ತಯಾರಾಗಿದ್ದಾರೆ, ಅನೇಕ ಜನ ಇದ್ದಾರೆ. ಅವರು ತಮ್ಮ ಮನೆಯಲ್ಲಿ ಇದ್ದ ಮಕ್ಕಳಿಗೂ ಹೇಳಿಕೊಡೋರು, ಮಕ್ಕಳಿಗೆಲ್ಲ ಆ ರೀತಿಯಲ್ಲಿ ಪಾಠ ಹೇಳಿಕೊಡೋರು ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ನೆನೆಸಿಕೊಂಡೆ ನಾನು. ವೇದವ್ಯಾಸರ ಅನುಗ್ರಹ, ವಿದ್ಯಾಮಾನ್ಯರ ಪರಮ ಕಟಾಕ್ಷ, ವಿದ್ಯಾ ಪಯೋನಿಧಿಗಳ ಪರಮ ಕಟಾಕ್ಷ, ನಮ್ಮ ಗುರುಗಳಾಗಿರ್ತಕ್ಕಂಥ ವಿಶ್ವಪ್ರಿಯ ತೀರ್ಥರ ಪರಮಾನುಗ್ರಹ. ಈ ರೀತಿಯಾಗಿ ಸಕಲ ಗುರುಗಳ ಕಾರುಣ್ಯ, ದಾಸರ ಕಾರುಣ್ಯ, ನೀವೆಲ್ಲರೂ ಸಿಕ್ಕಿದ್ದೀರಾ. ಒಳ್ಳೆ ಶ್ರದ್ಧೆಯಿಂದ ಕೇಳುವಂಥವರು ಸಿಗುವುದು ಕಲಿಯುಗದಲ್ಲಿ ದುರ್ಲಭ. ಹೌದಲ್ಲವೇ? ಹಾಂ, ನಮ್ಮೊಂದಕ್ಕೆ ಹೋದರೆ ದ್ವೈಪಾಯನ ಸಂಪ್ರಮೋಹಾತ್ ಅಪ್ರ, ಎರಡು ಪಾಠ ಇದೆ. ಅಪ್ರಬೋಧಾತ್ ಅಂತ ಅಜ್ಞಾನದಿಂದ ಪ್ರಪಾತು, ನನ್ನನ್ನು ರಕ್ಷಣೆ ಮಾಡಿ. ಅಜ್ಞಾನ ಬಾರದೇ ರಕ್ಷಣೆ ಮಾಡುವುದು ಮಾತ್ರ ಅಲ್ಲ, ಜ್ಞಾನ ಕೊಟ್ಟು ರಕ್ಷಣೆ ಮಾಡಲಿ ಅಂತ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಪಾಷಂಡ ಗಣಾತ್ ಪ್ರಮಾದಾತ್ ಬುದ್ಧ ಪ್ರಭಾತು. ಈ ಪಾಷಂಡ ಗಣರು ಅಂತ ಅಂದರೆ ಭಗವದ್ ವಿರುದ್ಧವಾಗಿರತಕ್ಕಂಥ ಮತಗಳನ್ನು ಪ್ರವರ್ತನ ಮಾಡುವರು ಪಾಷಂಡ ಮತದವರು. ಆ ಪಾಷಂಡ ಮತ ಗಣದಿಂದ ಭಗವಂತ, ಬುದ್ಧರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಕಲ್ಕಿ ನಾಮಕ ಭಗವಂತನ ಸ್ತೋತ್ರ ಮಾಡುತ್ತಾರೆ. ಧರ್ಮ ಅವನಾಯ, ಧರ್ಮ ಅವನಾಯ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕಾಗಿಯೇ ಉರುಕೃತ ಅವತಾರ, ವಿಶೇಷವಾಗಿ ದೊಡ್ಡ ಅವತಾರ ಅಥವಾ ದೊಡ್ಡ ರೀತಿಯಾದ ಅವತಾರ ಅಥವಾ ವಿಶೇಷವಾಗಿ ಪ್ರಕಟವಾದ ಅವತಾರ ಯಾರು ಅಂದರೆ ಕಲ್ಕಿ. ಅದಕ್ಕೆ ಈ ಕಾಲದಲ್ಲೂ ಯಾರಾದರೂ ನಮಗೆ ವೇದ ನಿಂದಕರಾದಂಥವರು ನಮಗೆ ತೊಂದರೆ ಕೊಡಲಿಕ್ಕೆ ಬಂದರೆ, ಕಲ್ಕಿ ನಾಮಕ ಭಗವಂತನ ಚಿಂತನೆ ಮಾಡಿದರೆ ಧ್ವಂಸ ಆಗಿಬಿಡುತ್ತೆ ಆ ಗುಂಪೆಲ್ಲ. ಹೈದರಾಬಾದಲ್ಲಿ ರಜಾಕಾರರು ಅಂತ ಆವಾಗ ತುಂಬ ದಾಳಿ, ಎಲ್ಲರನ್ನ ತೊಂದರೆ ಕೊಡ್ತಾ ಇದ್ರು. ಆವಾಗ ಒಬ್ಬ ಜ್ಞಾನಿಗಳು ವಿಶೇಷವಾಗಿ ವ್ಯಾಸ ತತ್ವಜ್ಞರ ಮುಂದೆ ನಿಂತು ಪ್ರಾರ್ಥನೆ ಮಾಡಿದರಂತೆ, ಸ್ವಾಮಿ ರಜಾಕಾರರ ಹಾವಳಿ ತುಂಬ ಆಗಿದೆ, ಬ್ರಾಹ್ಮಣರನ್ನ ಅಷ್ಟು ನಾಶ ಮಾಡ್ತಾ ಇದ್ದಾರೆ ಅಂತ ಅವರು ಸೇವಾ ಮಾಡಿದರೆ ನಿಜವಾಗಿ ಪ್ರತ್ಯಕ್ಷವಾಗಿ ಅವರಿಗೆ ಆ ವೃಂದಾವನದ ಎರಡು ಕಣ್ಣಿಟ್ಟಿರ್ತಾರೆ ಬೆಳ್ಳಿದು, ಅದರೊಳಗಿಂದ ಕಿಡಿ ಹಾರಿ ಬಂತ. ಹಾರಿ ಬಂದ ಕೆಲವೇ ದಿವಸಗಳಿಗೆ ಇಡೀ ರಜಾಕಾರರು ಧ್ವಂಸ ನಾಶ. ಅಷ್ಟೇ ಅಲ್ಲ, ನೀವು ವೇಣಿಸೋಮಪುರಕ್ಕೆ ಹೋದರೆ ಅಲ್ಲಿ ಒಂದೇ ಒಂದು ಬೇರೆಯವರ ಮನೆ ಇದೆ, ಬೇರೆಯವರ ಮನೆ ಇದೆ, ಅಲ್ಲಿರೋ ಮನೆಗಳೇ ಬಹಳ ಕಡಿಮೆ. ಅಂದರೆ ವೇದ ದ್ವೇಷಿಗಳ ಮನೆ ಇದೆ, ಅಲ್ಲೊಬ್ಬ ಮುದುಕಿ ಇದ್ದಾಳೆ, ಅವಳು ಹೇಳ್ತಾಳಂತೆ. ಆಕೆ ಹೇಳ್ತಾಳೆ, ನಾವೆಲ್ಲ ತುಂಬಿದ್ವಿ ಈ ಊರಲ್ಲಿ, ನಮ್ಮದೇ ರಾಜ್ಯ ಆಗಿತ್ತು, ಈ ಸ್ವಾಮಿಗಳಿಲ್ಲಿ ಬಂದರೂ ನಮ್ಮ ಎಲ್ಲ ವಂಶ, ಅವರೇನಂದಿಲ್ಲ, ನಮ್ಮ ವಂಶವೇ ತಾನಾಗೆಲ್ಲ ಹಾಳಾಗಿ ಹೋಯಿತು, ನಾನೊಬ್ಬಳು ಬದುಕಿದ್ದೇನೆ ಅಂತ ಹೇಳ್ತಿದ್ದಂತ ಅವಳು ಹೋದ್ಲು. ಯಾಕೆ ಅಂತ ಹೇಳಿದೆ, ವೇದ ನಿಂದಕರು, ಶ್ರೀಹರಿ ನಿಂದಕರು ಏನಿರ್ತಾರಲ್ಲ, ಅವರನ್ನು ಇಂಥ ದೊಡ್ಡ ಮಹಾತ್ಮರು ಬಂದರೆ ಅವರೆಲ್ಲರ ವಂಶವೇ ಎದ್ದೋಗುತ್ತೆ. ಅದನ್ನು ಹೇಳ್ತಾರೆ, ಅವರು ಕಲ್ಕಿ ನಾಮಕ ಭಗವಂತನ ಉಪಾಸನೆ ಮಾಡುತ್ತಾರೆ. ಬಂದದ್ದೇ ಅವರ ಕಣ್ಣಿಂದ ಕಿಡಿ ಬಂತು ಅಂದರೆ ಯಾರೂ ಅಲ್ಲ ಅವರು, ವಿಶೇಷವಾಗಿ ದೃಷ್ಟದ್ಯುಮ್ನರು, ಅಗ್ನಿಯಂ ಸಂಭೂತರು ಅವರು ಬಂದಿದ್ದಾರೆ. ಆಯಿತು, ಮುಗೀತಲ್ಲಿ ರಜಾಕಾರರೆಲ್ಲ ಧ್ವಂಸ ಆಗಿಬಿಟ್ರು. ಆ ಥರ ಕಲ್ಕಿ ಕಾಲ ಕಲೇಹ ಕಾಲಮಲಾತ್ ಪ್ರಪಾತು. ಕಲಿಕಾಲದ ಮಲ ಅಂದರು. ಕಲಿಕಾಲದ ಮಲ ಅಂದರೆ ಯಾವುದು ಅಂದರೆ ನಾನಾ ರೀತಿಯಾದ ಭಗವದ್ ವಿರುದ್ಧವಾದ ಆಲೋಚನೆಗಳು ಬರುವುದೇ ಕಲಿಕಾಲದ ಮಲ. ಇದರಿಂದ ಇದು ನಮ್ಮ ತಲೆಗೆ ಬಾರದಂತೆ ಕಲ್ಕಿ ನಾಮಕ ಭಗವಂತ ರಕ್ಷಣೆ ಮಾಡಲಿ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾನೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಧರ್ಮ ಸಂರಕ್ಷಣೆಗಾಗಿ ಅಧರ್ಮ ಶಿಕ್ಷಣಗಾಗಿ ಬಂದ ರೂಪ ಅದೇ ನಮ್ಮಲ್ಲಿ ಮಾಡಲಿ. ನಮ್ಮಲ್ಲಿ ಕಲಿಕಾಲದ ಸಂಪರ್ಕದಿಂದ ಅಧರ್ಮದ ಕಡೆಗೆ ಮನಸ್ಸು ಹೋಗ್ತಾ ಇರುತ್ತೆ, ಧರ್ಮದ ಕಡೆಗೆ ಮನಸ್ಸು ಹೋಗಲ್ಲ. ಅದನ್ನು ಅವರು ಕತ್ತರಿಸಲಿ. ಹಾ, ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಮಾಂ ಕೇಶವೋ ಗದಯ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಕಾಲಗಳಲ್ಲಿ ಇದು ದೇಶಗಳಲ್ಲೆಲ್ಲ ಚಿಂತನೆ ಮಾಡ್ತಾ ಬಂದರು. ನಂತರ ಕಾಲಗಳಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಬರ್ತಾರೆ. ಈ ಕಾಲದಲ್ಲಿ ಇಂಥ ರೂಪ ರಕ್ಷಣೆ ಮಾಡಲಿ. ಮಾಂ ಕೇಶವೋ ಗದಯ ಪ್ರಾತರವ್ಯಾತ್ ಗೋವಿಂದ ಆಸಂಗವ ಅತ್ತವೇಣು. ನಾರಾಯಣ ಪ್ರಾಕ್ನ ಉದತ್ತ ಶಕ್ತಿ ಮಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. ಪ್ರಾತಃ ಪ್ರಾತಃ ಕಾಲದಲ್ಲಿ ಯಾರು? ಕೇಶವ, ಕೇಶವ ನಾಮಕ ಶ್ರೀಹರಿ ಗದಯ ಮಾಂ ಅವ್ಯಾತ್, ತನ್ನ ಗದೆಯಿಂದ ನಮ್ಮ ರಕ್ಷಣೆ ಮಾಡಲಿ ಪ್ರಾತಃ ಕಾಲದಲ್ಲಿ. ನಂತರ ಗೋವಿಂದ, ಗೋವಿಂದ ನಮ್ಮನ್ನು ಕಾಪಾಡಲಿ. ಯಾವಾಗ ಹೇಳ್ತಾರೆ? ಆತ್ತ ವೇಣು, ಕೈಯಲ್ಲಿ ಕೊಳಲು ಹಿಡಿದಿದ್ದಾನಂತೆ, ಅಂಥ ಗೋವಿಂದ ಕಾಪಾಡಿ. ಅಲ್ರಿ, ಗದೆ ಹಿಡ್ಕೊಂಡ್ರೆ ರಕ್ಷಣೆ ಮಾಡಿ ಸರಿ ಹೋಯಿತು, ಕೊಳಲು ಹಿಡ್ಕೊಂಡ್ರೆ ಕೊಳಲಿಂದ ಯಾರನ್ನು ಬಡಿಲಿಕ್ಕಾಗುತ್ತಾ? ಅಂದರೆ ಕೊಳಲು ಅಂದರೆ ಯಾರೂ ಅಲ್ಲ, ಲಕ್ಷ್ಮೀದೇವಿಯೇ ಬಂದದ್ದು, ದುರ್ಗಾದೇವಿ ಕೊಂದು ಹಾಕಿಬಿಡ್ತಾಳೆ. ಅದರಿಂದ ದೇವರ ಕೈಯಲ್ಲಿರುವ ಕೊಳಲಾಗಲಿ ಖಡ್ಗ ಆಗಲಿ ಯಾವುದು ಬೇರೆ ಅಲ್ಲ, ಎಲ್ಲ ಒಂದೇ. ಅದಕ್ಕೆ ಆತ್ತ ವೇಣು, ವೇಣುವನ್ನು ಹಿಡಿದಿರತಕ್ಕಂಥ ಗೋವಿಂದ ಆಸಂಗವೇ ಅವ್ಯಾತ್. ಸಂಗವ ಕಾಲ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಅಂತ ಎರಡು ಕಾಲಗಳ ಮಧ್ಯದಲ್ಲಿ ಬರುವುದು ಸಂಗಮ ಕಾಲ. ಆ ಸಂಗವೇ, ಸಂಗವ ಕಾಲದಲ್ಲಿ ವಿಶೇಷವಾಗಿ ಅವ್ಯಾತ್ ನಮ್ಮನ್ನು ರಕ್ಷಣೆ ಮಾಡಲಿ. ನಂತರ ಉದಾತ್ತ ಶಕ್ತಿ, ಪ್ರಾತಃ ಕಾಲ, ಸಂಗಮ ಕಾಲ, ಮಧ್ಯಾಹ್ನ ಕಾಲ, ಅದನ್ನು ಹೇಳ್ತಾ ಬರ್ತಾ ಇದ್ದಾರೆ. ಉದಾತ್ತ ಶಕ್ತಿ, ಉದಾತ್ತ ಅಂದರೆ ಉದಾತ್ತವಾದ, ಅಂದರೆ ವಿಶೇಷವಾಗಿರತಕ್ಕಂಥ. ಉತ್ ಆತ್ತ ಶಕ್ತಿ, ತನ್ನದೇ ಆದ ಶಕ್ತಿ ಆಯುಧ. ಶಕ್ತಿಯನ್ನು, ಶಕ್ತಿ ಆಯುಧವನ್ನು ಧಾರಣೆ ಮಾಡಿದ ನಾರಾಯಣ ಅಂತ ಹೇಳಬಹುದು. ಅಥವಾ ತನ್ನ ಶಕ್ತಿಯನ್ನೇ ಮೇಲಕ್ಕೆತ್ತಿ ಹಿಡಿದು ನಾನಾ ಆಯುಧಗಳ ರೂಪದಲ್ಲಿ ತನ್ನ ಶಕ್ತಿಯನ್ನೇ ಮೇಲಕ್ಕೆ ಎತ್ತಿ ಹಿಡಿದು ಬರತಕ್ಕಂಥ ನಾರಾಯಣ ಪ್ರಾಹ್ಣೆ ಪಾತು. ಪ್ರಾಹ್ಣೆ ಅಂತ ಹೇಳಿದ್ರು, ಪ್ರಾಹ್ಣ ಅಂದರೆ ಯಾವುದು ಅಂದರು. ಎರಡನೇ ಯಾಮಕ್ಕೆ ಪ್ರಾಹ್ಣ ಅಂತ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ಪ್ರಾಕ್ಣ ಕಾಲದಲ್ಲಿ ನಾರಾಯಣ ರಕ್ಷಣೆ ಮಾಡಲಿ ಎಂದು. ನಂತರ ಬರತಕ್ಕಂಥದ್ದು ಹೇಳ್ತಾ ಇದ್ದಾರೆ, ಮಧ್ಯಂದಿನೇ ಅರೀಂದ್ರ ಪಾಣಿ ವಿಷ್ಣು ಅವ್ಯಾತ್. ಮಧ್ಯಂದಿನ ಅಂತ ಹೇಳ್ತಾ ಇದ್ದಾರೆ. ಹಾ, ವಿಶೇಷವಾಗಿರತಕ್ಕಂಥ ಮಧ್ಯಾಹ್ನ ಕಾಲ, ನಂತರ ಅಪರಾಹ್ನ ಕಾಲ ಅಂತ ಎಲ್ಲವೂ ಬರ್ತಾ ಇದೆ. ಇಲ್ಲಿ ಪ್ರಾತಃ ಕಾಲ ಬಂತು, ಸಂಗಮ ಕಾಲ ಬಂತು, ಮಧ್ಯಾಹ್ನ ಕಾಲ ಬಂತು, ಅಪರಾಹ್ನ ಕಾಲ ಬಂತು, ಮತ್ತೆ ಇಲ್ಲಿ ಉದಾತ್ತ ಶಕ್ತಿ ನಾರಾಯಣ ಪ್ರಾಹ್ಣೇ ಪಾತು ಅಂದರು. ಪ್ರಾಹ್ಣ ಅಂದರೆ ಯಾವುದು ಅಂದರೆ ಎರಡನೇ ಯಾಮಕ್ಕೆ ಪ್ರಾಹ್ಣ ಅಂತ ಅರ್ಥ. ಅಂದರೆ ಮಧ್ಯಾಹ್ನಕ್ಕಿಂತ ಮೊದಲನೆಯದು, ಮೊದಲನೇ ಯಾಮದ ನಂತರ ಬರತಕ್ಕಂಥ ಎರಡನೇ ಯಾಮ, ಅದಕ್ಕೆ ಪ್ರಾಕ್ಷಣ ಅಂತ ಕರೀತಾ ಇದ್ದಾರೆ. ಅಂಥ ಪ್ರಾಕ್ಷಣ ಎರಡನೇ ಯಾಮದಲ್ಲಿ ನಾರಾಯಣ ರಕ್ಷಣೆ ಮಾಡಲಿ. ನಂತರ ಮಧ್ಯಾಹ್ನ ಕಾಲದಲ್ಲಿ, ಮಧ್ಯಾಹ್ನ ಕಾಲ ಅಂದರೆ ಏನು ಅಂದರೆ ಸೂರ್ಯ ನಡುನೆತ್ತಿಗೆ ಬಂದಂಥ ಕಾಲ ಅದು ಮಧ್ಯಾಹ್ನ ಕಾಲ. ಆ ಮಧ್ಯಾಹ್ನ ಕಾಲದಲ್ಲಿ ಅರೀಂದ್ರಪಾಣಿ ಅಂದರೆ ಚಕ್ರಧಾರಿ, ಅರೀಂದ್ರ ಅಂದರೆ ಚಕ್ರ, ಆ ಚಕ್ರಧಾರಿಯಾಗಿರತಕ್ಕಂಥ ವಿಷ್ಣು ಅವ್ಯಾತ್, ವಿಷ್ಣು ರೂಪಿ ಭಗವಂತ ನಮ್ಮನ್ನು ರಕ್ಷಣೆ ಮಾಡಲಿ. ಅಲ್ಲ, ಒಂದೇ ರೂಪದಿಂದ ಸಕಲ ಕಾಲಗಳಲ್ಲಿ ರಕ್ಷಣೆ ಮಾಡತಕ್ಕಂಥ ಶಕ್ತಿ ಅವನಿಗಿದೆ, ಇಷ್ಟು ರೂಪ ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಷೋಡಶಿಯಲ್ಲಿ ಕೊಟ್ಟೇ ಇದ್ದಾರೆ. ಏನು ಅಂತ, ನಾನಾ ರೀತಿಯಾದ ಭಕ್ತರು ಭಗವಂತನ ನಾನಾ ರೀತಿಯಾದ ರೂಪಗಳನ್ನು ಇಷ್ಟಪಡ್ತಾರೆ, ಉಪಾಸನೆ ಮಾಡುತ್ತಾರೆ, ಅವರಿಗಾಗಿ ಎಲ್ಲ ರೂಪಗಳನ್ನು ಪ್ರಕಟ ಮಾಡಿದ. ಅಂದರೆ ಇವರಿಗಾಗಿ ಮೊದಲಿಲ್ಲದ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬಂದ ಅಂತ ಅರ್ಥ ಅಲ್ಲ. ಅವನ ರೂಪಗಳು ಅನಾದಿ, ಯಾವಾಗಿಂದಲೋ ಇವೆ. ಇವರಿಗೂ ಅನಾದಿಯಿಂದಲೇ ಸ್ವರೂಪದಲ್ಲೇ ಇಂತಿಂಥ ರೂಪಗಳ ಉಪಾಸನೆ ಎಂಬುದು ಜೀವರ ಸ್ವರೂಪಕ್ಕೆ ಹತ್ತಿದ್ದು. ಆದ್ದರಿಂದ ಅಂಥ ರೂಪಗಳನ್ನು ಧಾರಣೆ ಮಾಡಿಕೊಂಡು ಬಂದ ಭಗವಂತ. ದೇವೋ ಪರಾಕ್ಷ್ಣೇ ಮಧುಹೋಗ್ರಧನ್ವಾ ಸಾಯಂ ತಿಧಾಮಾವತು ಮಾಧವೋ ಮಾಂ ದೋಷೇ ಹೃಷಿಕೇಶ ಉತಾರ್ಧರಾತ್ರೇ ನಿಶೀಥ ಏಕೋವತು ಪದ್ಮನಾಭ. ಇಲ್ಲಿ ಹೇಳ್ತಾ ಇದ್ದಾರೆ, ಮಧುವಾ ಉಗ್ರಧನ್ವಾ, ಮಧು ನಾಮಕ ದೈತ್ಯರನ್ನು ಹ ಸಂಹಾರ ಮಾಡಿದ, ಹಂತೀತಿ ಹ ಮಧುಹ ಮಧು ನಾಮಕ ದೈತ್ಯನ ಸಂಹಾರ ಮಾಡಿದ ಉಗ್ರಧನ್ವಾ. ಅಂದರೆ ಹೇಳಿದ್ದೆ ಉಗ್ರಧನ್ವಾ ಅಂತ ಹೇಳಿದರೆ ಉ ಅಂದರೆ ಸಂಸಾರ, ಗ್ರ ಆ ಸಂಸಾರವನ್ನು ಗ್ರಸತೀತಿ ಉಗ್ರ ಧನುಸ್ಸು. ಆ ಧನುಸ್ ಎಂಥದ್ದು ಅಂದರೆ ಸಂಸಾರವನ್ನು ನಾಶ ಮಾಡತಕ್ಕಂಥ ಧನುಸ್ಸು, ಅಥವಾ ದೈತ್ಯರಿಗೆ ಉಗ್ರವಾದ ಭೀಕರವಾದ ಧನುಸ್ಸು. ಅಂಥ ಭಯಂಕರವಾದಂಥ ಶಾರಂಗ ಧನಸ್ಸನ್ನು ಧರಿಸಿದಂಥ ದೇವ ಯಾರು? ದೇವ ಮಧುಹ. ಮಧುಸೂದನ ಹೇಳ್ತಾರೆ, ಮಧುನಾಮಕ ದೈತ್ಯರನ್ನ ಕೊಂದವರು ಯಾರು? ಹಯಗ್ರೀವ. ಹಯಗ್ರೀವನೇ ಮಧುಸೂದನ ಅಂತ ಹೆಸರಿಂದ ಬಂದಿದ್ದಾನೆ. ಅಂಥ ಸ್ವಾಮಿ ನನ್ನನ್ನು ಅಪರಾಹ್ಣೇ ಮಾಂ ಅವತು. ಅಪರಾಕ್ಷಣ ಕಾಲದಲ್ಲಿ ಮಧುಸೂದನ ನಾಮಕ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಮಧ್ಯಾಹ್ನ ನಂತರ ಅಪರಾಹ್ಣ ನಂತರ ಹೇಳ್ತಾ ಇದ್ದಾರೆ. ತ್ರಿಧಾಮ, ಮೂರು ಧಾಮಗಳಿರತಕ್ಕಂಥವ. ತ್ರಿಧಾಮ ಅಂದರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ, ಮೂರು ಧಾಮಗಳಿರತಕ್ಕಂಥವ. ಹೌದಲ್ವೋ? ನಂತರ ಮೂರು ಧಾಮ ಅಂದರೆ ಯಾವುದು ಯಾವುದು ಅಂದರೆ ಜೀವನ ಸ್ವರೂಪ, ದೇಹ, ಇಡೀ ಶರೀರ. ನಂತರ ವಿಶೇಷವಾಗಿರತಕ್ಕಂಥ ಬ್ರಹ್ಮಾಂಡ, ಬ್ರಹ್ಮಾಂಡದ ಹೊರಗೆ. ಈ ಮೂರು ಕಡೆ ವಿಶೇಷವಾದ ಧಾಮ ಸ್ಥಾನವನ್ನು ತಾನು ಆಕ್ರಮಿಸಿ ನಿಂತಿರತಕ್ಕಂಥ ಭಗವಂತ. ತ್ರಿಧಾಮ ಅಂದರೆ ಪುರುಷ ರೂಪತ್ರಯ, ಪುರಾತನ ಪುರುಷ ಅಂತ ಹೇಳಿದ್ರಲ್ಲ, ಮೂರು ಪುರುಷ ರೂಪಗಳನ್ನು ಹೇಳತಕ್ಕಂಥದ್ದು. ನಂತರ ಅಂಥ ತ್ರಿಧಾಮ ಮಾಧವ, ಮಾಧವ ರೂಪಿ ಭಗವಂತ ವಿಶೇಷವಾಗಿ ನನ್ನನ್ನು ಸಾಯಂ ಮಾಂ ಅವತು. ಸಾಯಂಕಾಲದಲ್ಲಿ ಮಾಧವ ನಾಮಕ ಭಗವಂತ, ತ್ರಿಧಾಮನಾದ ಮಾಧವ ನನ್ನನ್ನು ರಕ್ಷಣೆ ಮಾಡಲಿ. ನಂತರ ಹೃಷಿಕೇಶ, ಹೃಷಿಕಗಳು ಅಂದರೆ ಇಂದ್ರಿಯಗಳು, ಆ ಇಂದ್ರಿಯಗಳಿಗೆ ಈಶ ಹೃಷಿಕೇಶ. ಹೃಷಿಕೇಶ ದೋಷೇ ಮಾಂ ಅವತು. ದೋಷೇ ಪ್ರದೋಷ ಕಾಲದಲ್ಲಿ ಮಾಂ ನನ್ನನ್ನು ಅವತು ರಕ್ಷಣೆ ಮಾಡಲಿ. ನಂದರೆ ಪ್ರದೋಷ ಕಾಲ ಅಂತ ಹೇಳಿದರೆ ಸಂಧ್ಯಾಕಾಲ. ನಿಶೀಥೇ ರಾತ್ರಿ ಕಾಲದಲ್ಲಿ ಅಂದರೆ ರಾತ್ರಿಯ ಮಧ್ಯಭಾಗ, ಉತ ಅರ್ಧರಾತ್ರಿ ಕಾಲ. ಅರ್ಧರಾತ್ರಿ ಬರೋದು ಸರಿಯಾದ ಅಂದರೆ ಮಧ್ಯಾಹ್ನದಂತೆ ಅರ್ಧರಾತ್ರಿ, ಅದಕ್ಕಿಂತ ಮುಂದಿನ ಭಾಗ ನಿಶೀಥ. ನಿಶೀಥೇ ಉತ ಅರ್ಧರಾತ್ರೇ ಆ ಎರಡು ಕಾಲದಲ್ಲಿ ಪದ್ಮನಾಭ ಮಾಂ ಅವತು, ಪದ್ಮನಾಭ ರೂಪಿ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ. ಸಾಮಾನ್ಯವಾಗಿ ನಮಗೆ ಈ ಪಂಚಕಾಲ ಅಥವಾ ಸಪ್ತಕಾಲ ಸಾಮೋಪಾಸನೆಯಲ್ಲಿ ರಕ್ಷಣೆ ಮಾಡುವ ಭಗವದ್ ರೂಪಗಳನ್ನು ಚಿಂತನೆ ಮಾಡ್ತೀವಿ ಸಾಮೋಪಾಸನದಲ್ಲಿ. ಆದರೆ ರಾತ್ರಿ ಕಾಲದಲ್ಲಿ ಚಿಂತನೆ ಮಾಡುವುದು ಇಲ್ಲಿ ವಿಶೇಷವಾಗಿ ಕೊಡ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಶ್ರೀವತ್ಸ ಲಕ್ಷ್ಮ ಅಪರ ರಾತ್ರ ಈಶಃ ಪ್ರತ್ಯೂಷ ಈಶೋಸಿ ಧರೋ ಜನಾರ್ದನ ದಾಮೋದರೋ ವ್ಯಾಧನು ಸಂಧ್ಯಂ ಪ್ರಭಾತೆ ವಿಷ್ಣು ಶ್ರೀಮಾನ್ ಭಗವಾನ್ ಕಾಲಮೂರ್ತಿ. ಅಪರ ರಾತ್ರಿ ಎಂದರು. ಅಪರ ರಾತ್ರಿ ಅಂದರೆ ಯಾವುದು? ಮಧ್ಯರಾತ್ರಿಯ ನಂತರ ಅಂದರೆ ಅರುಣೋದಯಕ್ಕಿಂತ ಮೊದಲು ಬರತಕ್ಕಂತಹದ್ದು ಅಪರ ರಾತ್ರಿ. ಅಲ್ಲಿ ಅಪರ ರಾತ್ರಿ ಈಶಃ ಸರ್ವಸಮರ್ಥನಾಗಿರತಕ್ಕಂಥ ಶ್ರೀವತ್ಸ ಲಕ್ಷ್ಮ, ಎದೆಯಲ್ಲಿ ಲಕ್ಷ್ಮೀ ಶ್ರೀವತ್ಸ ಚಿಹ್ನೆಯನ್ನು ಧಾರಣೆ ಮಾಡಿದ, ಲಕ್ಷ್ಮೀದೇವಿಯನ್ನೇ ಧಾರಣೆ ಮಾಡಿದ ಈಶಃ ಶ್ರೀವತ್ಸ ಲಕ್ಷ್ಮ ಯಾರು? ವಿಶೇಷವಾದ ಶ್ರೀಹರಿ ಮಾಂ ಅವತು. ಎಲ್ಲಿ? ಅರುಣೋದಯಕ್ಕಿಂತ ಪೂರ್ವಕಾಲದಲ್ಲಿ ಭಗವಂತ ಶ್ರೀವತ್ಸ ಚಿಹ್ನಿದನಾದ ಶ್ರೀಹರಿರನ್ನು ರಕ್ಷಣೆ ಮಾಡಲಿ. ನಂತರ ಮುಂದೆ ಹೇಳ್ತಾರೆ, ಆಸಿಧರ ಖಡ್ಗವನ್ನು ಧಾರಣೆ ಮಾಡಿದ, ನಂದಕ ಎಂಬ ಖಡ್ಗ ಅದನ್ನು ಧಾರಣೆ ಮಾಡಿರ್ತಕ್ಕಂಥ ಈಶಃ, ಮತ್ತೂ ಒಂದು ಈಶ ಶಬ್ದ ಹಾಕ್ತಾ ಇದ್ದಾರೆ, ಸಮರ್ಥನಾಗಿರತಕ್ಕಂಥ ಜನಾರ್ದನ. ಜನಾರ್ದನ ನಾಮಕ ಭಗವಂತ ಪ್ರತ್ಯೂಷೇ ಅರುಣೋದಯ ಕಾಲದಲ್ಲಿ ಮಾಂ ಅವತು. ಪ್ರತ್ಯೂಷ ಅಂದರೆ ಅರುಣೋದಯ, ಅರುಣೋದಯ ಕಾಲದಲ್ಲಿ ರಕ್ಷಣೆ ಮಾಡಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ದಾಮೋದರ ಸಂಧ್ಯಾಕಾಲ ಅನುಸಂಧ್ಯಂ ಮಾಂ ಅವತು. ಆ ಸಂಧಿ ಕಾಲದಲ್ಲಿ ನಮ್ಮನ್ನು ದಾಮೋದರ ರಕ್ಷಣೆ ಮಾಡಲಿ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ನಂತರ ಬರೋದು ಪ್ರಭಾತ ಕಾಲ, ಕಾಲಮೂರ್ತಿ ಭಗವಾನ್ ವಿಷ್ಣು ಪ್ರಭಾತೇ ಮಾಂ ಅವತು. ಕಾಲಮೂರ್ತಿಯಾಗಿ ಕಾಲರೂಪಿಯಾಗಿರತಕ್ಕಂಥ ಭಗವಂತ ವಿಷ್ಣು ಈ ಪ್ರಭಾತ ಕಾಲದಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ವಿಷ್ಣು ಶ್ರೀಮಾನ್ ಭಗವಾನ್ ಅಂತ ಹೇಳ್ತಾ ಇದ್ದಾರೆ. ಕಾಲಮೂರ್ತಿಯಾಗಿದ್ದಾನೆ, ಸರ್ವಸಂಪದ್ಭರಿತನಾಗಿದ್ದಾನೆ, ಹಾಗೆ ಷಡ್ಗುಣೈಶ್ವರ್ಯ ಸಂಪನ್ನನಾಗಿದ್ದಾನೆ. ಅಂಥ ಕಾಲಮೂರ್ತಿಯಾದ ಭಗವಂತ ನಮ್ಮನ್ನು ಪ್ರಭಾತ ಕಾಲದಲ್ಲಿ ರಕ್ಷಣೆ ಮಾಡಲಿ. ಮುಂದೆ ಹೇಳ್ತಾರೆ, ಚಕ್ರಂ ಯುಗಾಂತಾನ ಲತಿಗ್ಮನೇಮಿ ಭ್ರಮತ್ ಸಮಂತಾತ್ ಭಗವತ್ ಪ್ರಯುಕ್ತಂ ದಂಧಗ್ಧಿ ದಂಧಗ್ಧಿ ಅರಿಶೈನ್ಯಮಾಶು ಕಕ್ಷಂ ಯಥಾವಾತ ಸಖೋಹುತಾಶಃ. ಇಲ್ಲಿ ವಿಶೇಷವಾಗಿ ಹೇಳ್ತಾ ಬರ್ತಾ ಇದ್ದಾರೆ, ಚಕ್ರಂ ಯುಗಾಂತಾನಲ ತಿಗ್ಮನೇಮಿ. ಯುಗಾಂತ ಪ್ರಳಯಕಾಲದ ಕೊನೆಯಲ್ಲಿ, ಯುಗಾಂತ ಪ್ರಳಯಕಾಲ ಯುಗದ ಅಂತ್ಯದಲ್ಲಿ ಬರೋದು ಪ್ರಳಯಕಾಲ. ಆ ಪ್ರಳಯಕಾಲ ಪ್ರಳಯಕಾಲದ ಕೊನೆವರೆಗೂ ಬೆಂಕಿಯಂತೆ, ಆ ಕಾಲದಲ್ಲಿ ಬರುವಂತಹ ಬೆಂಕಿ ಏನಿದೆ ಅದರಂತೆ ಯುಗಾಂತಾನಲ ಬೆಂಕಿಯಂತೆ ತಿಗ್ಮನೇಮಿ. ತಿಗ್ಮ ಅಂದರೆ ತೀಕ್ಷ್ಣ, ತೀಕ್ಷ್ಣವಾದ ಒರೆಗಳಿರತಕ್ಕಂಥ ಭಗವತ್ ಪ್ರಯುಕ್ತಂ ಚಕ್ರಂ ಯಥಾ. ಅಲ್ಲಿ ಹೇಳ್ತಾ ಇದ್ದಾರೆ, ವಿಶೇಷವಾಗಿರತಕ್ಕಂಥ ಭಗವಂತ ಪ್ರಯೋಗ ಮಾಡಿರತಕ್ಕಂಥ ಚಕ್ರ, ಆ ಚಕ್ರ ಹೇಗೆ ವಿಶೇಷವಾಗಿ ವಾತಸಖಃ ಹುತಾಶಃ ಗಾಳಿಯೇ ಸಖನಾಗಿ ಹೊಂದಿರತಕ್ಕಂಥ ಅಗ್ನಿ, ಅಂದರೆ ಅಗ್ನಿ ಚೆನ್ನಾಗಿ ಉರಿಬೇಕಾದ್ರೆ ಗಾಳಿ ಬೇಕು. ಇಲ್ಲಿ ನೋಡಬೇಕಾಗಿದ್ದು ವಾತಸಖ ಅಂದರೆ ಗಾಳಿಗೆ ಅಗ್ನಿ ಬೇಕಾಗಿಲ್ಲ, ಅಗ್ನಿಗೆ ಗಾಳಿ ಬೇಕು. ಅಲ್ಲಿ ಸುಂದರವಾದ ಶಬ್ದ ಪ್ರಯೋಗ, ಗಾಳಿಯೇ ಸಖನಾಗಿ ಹೊಂದಿರತಕ್ಕ ಅಗ್ನಿ ಅಂತ ಅರ್ಥ. ಅಗ್ನಿಯು ಸಖನೆ ಗಾಳಿಗೆ, ಆದರೆ ವಿಶೇಷವಾಗಿ ಗಾಳಿಗೆ ಅಗ್ನಿಯಿಂದ ಸಹಾಯ ಬೇಕಾಗಿಲ್ಲ. ಗಾಳಿ ತಾನಾಗಿರುತ್ತೆ, ಅಗ್ನಿ ಇದ್ರೂ ಸರಿ ಇಲ್ಲ ಅಂದ್ರೂ ಸರಿ, ಅಗ್ನಿ ಇರಬೇಕಾದ್ರೆ ಗಾಳಿ ಬೇಕೇ ಬೇಕು. ಹೌದಲ್ವೋ? ಅಗ್ನಿ ಉರಿಬೇಕಾದ್ರೆ ಗಾಳಿ ಬೇಕು, ಆಕ್ಸಿಜನ್ ಬೇಕೇ ಬೇಕಲ್ಲಿ, ಗಾಳಿ ಬೇಕೇ ಬೇಕು. ಆದ್ದರಿಂದ ಅದಕ್ಕೆ ಕಂಬಶನ್ ಅಂತ ಬರುತ್ತಲ್ಲ, ಯಾವುದು ಇಂಜಿನಿಯರಿಂಗ್ ಅಲ್ಲಿ ಒಂದು ಉರಿ ಅಂತ ಬರಬೇಕಾದ್ರೆ ಇಂಧನ ಬೇಕು, ಗಾಳಿ ಬೇಕು, ಅಗ್ನಿ ಬೇಕು. ಅದರಲ್ಲಿ ಯಾವುದಿಲ್ಲದ್ದು ಅಗ್ನಿನೂ ಇಲ್ಲಲ್ಲ, ಅದನ್ನು ಹೇಳ್ತಾರೆ. ಹೇಗೆ ಅಗ್ನಿ ಕಕ್ಷಂ ದಂದಗ್ಧಿ, ಅಗ್ನಿ ಗಾಳಿಯಿಂದ ಚೆನ್ನಾಗಿ ಉರಿತಾ ಇರುವಂಥ ಅಗ್ನಿ ಕಕ್ಷಂ ಅಂದರೆ ಒಣ ಹುಲ್ಲು, ಅದನ್ನು ಹೇಗೆ ಸುಟ್ಟುಬಿಡುತ್ತೆ. ಹಾಗೆ ತಥಾ ಸಮಂತಾತ್ ಭ್ರಮತ್, ಈ ಚಕ್ರ ದೇವರು ಭಗವತ್ ಪ್ರಯುಕ್ತಂ ಚಕ್ರಂ, ದೇವರು ಪ್ರಯೋಗ ಮಾಡಿದಂಥ ಈ ಚಕ್ರ ಸಮಂತಾತ್ ಭ್ರಮತ್, ಚೆನ್ನಾಗಿ ತಿರುಗಾಡತಾ ಆಶು ಶೀಘ್ರವಾಗಿ ಅರಿಸೈನ್ಯಂ ದಂದಗ್ಧಿ, ಈ ಶತ್ರುಗಳ ಸೈನ್ಯವನ್ನ ಸುಟ್ಟು ಹಾಕಲಿ ಅಂತ ಚಿಂತನೆ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಸುತ್ತು ಸುದರ್ಶನ ಚಕ್ರ ತಿರುಗಾಡ್ತಾ ನಮ್ಮ ಶತ್ರುಗಳನ್ನು ದಹನ ಮಾಡಿಬಿಡುತ್ತೆ, ಒಳಗಿನ ಶತ್ರುಗಳನ್ನು ದಹನ ಮಾಡುತ್ತೆ, ಹೊರಗಿನ ಶತ್ರುಗಳನ್ನು ಕತ್ತಿಸಿ ಹಾಕುತ್ತೆ ಅಂತ ಸುದರ್ಶನ ಸ್ತೋತ್ರ, ಸುದರ್ಶನ ಮಂತ್ರ, ಸುದರ್ಶನದ ವಿಶೇಷವಾದ ಸ್ತುತಿ ಬಹಳ ವಿಶೇಷ. ಭಾವಿ ಸಮೀರ ವಾಜಿರಾಜ ಗುರು ಸಾರ್ವಭೌಮರು ವಿಶೇಷವಾಗಿ ಸುದರ್ಶನ ಸ್ತೋತ್ರ ಅಂತ ಮಾಡುತ್ತಾರೆ, ಅದ್ಭುತವಾಗಿರತಕ್ಕಂಥದ್ದು. ಹಾಗೆ ಅನೇಕ ಕಡೆ ಹೋಮಗಳಲ್ಲಿ ಬಳಸ್ತಕ್ಕಂಥ ಸುದರ್ಶನ ಮಾಲಾ ಮಂತ್ರ, ಸುದರ್ಶನ ಮಂತ್ರ ಬಹಳ ಶೀಘ್ರ ಫಲಕಾರಿ, ದುಷ್ಟಶಕ್ತಿ ನಿವಾರಣೆ ಮಾಡುವುದರಲ್ಲಿ ಅದ್ಭುತವಾದ್ದು. ಶ್ರೀಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಅಂತೇನು ಬರುತ್ತೆ, ಅದ್ಭುತವಾದ ಮಂತ್ರಗಳವೆಲ್ಲ. ಹಾಗೆ ಆ ಚಕ್ರಂ ದಂದಗ್ಧಿ, ದಂದಗ್ಧಿ ಅಂತ ಹೇಳ್ತಾರೆ, ಸುಟ್ಟು ಸುಟ್ಟಾಕಲಿ ನಮ್ಮ ಈ ಶತ್ರು ಸೈನ್ಯವನ್ನೆಲ್ಲ ಅಂತ. ಒಳಗೂ ಶತ್ರುಗಳೇ, ಹೊರಗೂ ಶತ್ರುಗಳೇ, ಎಲ್ಲರನ್ನ ಆ ಚಕ್ರ ಸುಟ್ಟಾಕಲಿ. ಅಂದರೆ ಚಕ್ರರೂಪಿ ನಾರಸಿಂಹ, ಚಕ್ರರೂಪಿ ದುರ್ಗಾ, ಚಕ್ರರೂಪಿ ಪವಮಾನ, ಚಕ್ರರೂಪಿ ಅನಿರುದ್ಧಾದಿಗಳು ಯಾರಿದ್ದಾರೆ ಅವರೆಲ್ಲರೂ ನಮ್ಮನ್ನು ಈ ಇದನ್ನು ನಾಶ ಮಾಡಲಿ. ಚಕ್ರ ರೂಪದಲ್ಲಿ ಯಾರು ಇಂದ್ರ ಕಾಮರಿಬ್ಬರೂ ಇದ್ದಾರೆ, ಇಂದ್ರ ಕಾಮರಿಬ್ಬರೂ ಇದ್ದಾರೆ. ಅದಕ್ಕೊಂದು ಚಿಕ್ಕದ ವಿಷಯ ಹೇಳಬೇಕಾದರೆ, ಇವತ್ತು ರಘುಪ್ರೇಮ ತೀರ್ಥರ ಪೂರ್ವಾಶ್ರಮ ಪುತ್ರರು ಸ್ವಾಮಿರಾಯಾಚಾರ್ಯ ಅವರ ಆರಾಧನೆ, ಮಹಾನುಭಾವರು ನೆನಪಾಯಿತು. ಟಂಕಸಾಲಿ ವಾದಿರಾಜಾಚಾರ್ಯರು ಅಂತ ಅವರು ಶ್ರೀಗಳವರ ಮುಂದೆ ವೃಂದಾವನದ ಮುಂದೆ ಕೂತ್ಕೊಂಡು ಸದಾ ಪ್ರವಚನ ಮಾಡ್ತಿದ್ರು. ಯಾರು ಬರೋದು ಬಿಡೋದು ಅವ್ರಿಗೆ ಇಡಲೇ ಇಲ್ಲ, ಗುರುಗಳನ್ನ ನೋಡೋದು ಪ್ರವಚನ ಮಾಡೋದು ಅಷ್ಟೇ ಅವರು. 5 ತಾಸು 6 ತಾಸು ಮಾಡ್ತಿದ್ರಂತೆ. ಅವರಿಗೆ ಸೂಚನೆ ಆಯಿತು, ರಾಮದೇವರು ಅಪ್ಪಣೆ ಮಾಡ್ತಾ ಇದ್ದಾರೆ ಅವ್ರ ಮುಂದೆ ಕೂತ್ಕೊಂಡು ಹೇಳಬೇಕಂತೆ. ಅಲ್ಲೇ ಪಕ್ಕದಲ್ಲೇ ಗುಡಿ ಶ್ರೀಗಳ ಸನ್ನಿಧಾನ, ಒಂದು ಹೆಜ್ಜೆ ಹಾಕಿದರೆ ಅಲ್ಲೇ ರಾಮದೇವರ ಸನ್ನಿಧಾನ. ಅವರಿಗೆ ಮನಸ್ಸಿಗೆ ಅಯ್ಯೋ ಶ್ರೀಗಳವ್ರ ಎದುರಿಗೆ ಕೂತಿಲ್ಲಲ್ಲ, ಇಲ್ಲಿ ರಾಮದೇವ್ರ ಹತ್ರ ಕೂತಿಲ್ಲ, ಅದು ಬಂತು ನೋಡಿ ಅವರಿಗೆ. ಯದ್ಯಪಿ ರಾಮದೇವರ ಮುಂದೆ ಕೂತಾಗ ಎದುರಿಗೆ ಕಾಣಿಸೋದೇ ಶ್ರೀಗಳವರು, ಆದರೆ ಅಲ್ಲಿ ರಾಮದೇವ್ರ ಹತ್ರ ಕೂತು ಹೇಳುವಾಗ ಇಲ್ಲಿ ಶ್ರೀಗಳವ್ರ ವೃಂದಾವನ ಇಲ್ಲಲ್ಲ, ಅಲ್ಲಿ ಇದೆಯಲ್ಲ, ಅಲ್ಲಿ ಕೊಡಬೇಕಾಗಿತ್ತು ಅಂತ ತಲೆಗೆ ಬಂತು. ಅದಕ್ಕೆ ಸ್ವಪ್ನದಲ್ಲಿ ಬಂದು ಹೇಳಿದ್ರಂತೆ, ಆ ರಾಮದೇವರ ಸನ್ನಿಧಾನದಲ್ಲಿ ಉತ್ಸವ ಮೂರ್ತಿ ಇದೆ, ರಾಮದೇವ ಸೀತಾರಾಮ ಲಕ್ಷ್ಮಣ. ಆ ಉತ್ಸವ ಮೂರ್ತಿ ಮುಂಭಾಗದಲ್ಲಿ, ಆ ಸೀತಾದೇವಿ ಮುಂಭಾಗದಲ್ಲಿ ಒಂದು ಸುದರ್ಶನ ಚಕ್ರ ಇಟ್ಟಿದ್ದಾರೆ, ಅದು ಶ್ರೀಗಳವರ ಕಾಲಕ್ಕಿಂದಿದೆ. ಸ್ವಪ್ನದಲ್ಲಿ ಹೇಳಿದ್ರಂತೆ, ನಾನೇ ಇದ್ದೀನೋ ಚಕ್ರದಲ್ಲಿ ಅಂತ ಶ್ರೀಗಳವರು. ನಾನು ವೃಂದಾವನದಲ್ಲೂ ಇದ್ದೀನಿ, ಆ ರಾಮದೇವರ ಮುಂದೆ ನಾನು ರಾಮನ ಬಿಟ್ಟು ಹೇಗಿರಲಿ, ಆ ಚಕ್ರದಲ್ಲಿ ನಾನೇ ಇದ್ದೀನಪ್ಪ, ಅದಕ್ಕೆ ನಾನು ಇಲ್ಲ ಅಂತ ತಿಳ್ಕೊಬೇಡ, ನಾನು ಕೇಳ್ತಾನೆ ಇದ್ದೀನಿ. ನಿಂಗೆ ಹೆಚ್ಚು ಜನ ಶ್ರೋತೃವರ್ಗ ಇಲ್ಲ, ರಾಮದೇವರು ಅವರೆಲ್ಲ ಏನು ಸೀತಾರಾಮ ಲಕ್ಷ್ಮಣ ಮುಖ್ಯ ಪ್ರಾಣ ವಾದಿರಾಜರು ಏನಿದ್ದಾರೆ ಅವರೆಲ್ಲರೂ ಕೇಳ್ತಾರೆ, ನಾನು ಕೇಳ್ತೀನಿ. ಜೊತೆಗೆ ಗುಂಡಮ್ಮ ಅಂತಿದ್ದಾಳೆ, ಆಕೆ ಕೇಳ್ತಾಳಪ್ಪ. ಹೊರಗೆ ಕೇಳಲಿಕ್ಕೆ ಒಬ್ಬ ಶ್ರೋತೃ, ಒಳಗೆ ಕೇಳಲಿಕ್ಕೆ ನಾವೆಲ್ಲ ಇದ್ದೀವಿ, ಸಾಕಲ್ಲ ನಿಂಗೆ ಪ್ರವಚನಕ್ಕೆ ಅಂತ ಸಾಕು ಸ್ವಾಮಿ, ಮಿಕ್ಕವನ್ನ ಕಟ್ಕೊಂಡು ನಾನೇನು ಮಾಡಲಿ ಅಂತವರು ಏನು ವರ್ಷಗಳ ಗಟ್ಟಲೆ ಅವ್ರ ಹತ್ರ ಸೇವಾ ಮಾಡ್ತಾ ಇದ್ರು, ಪ್ರವಚನ ಮಾಡ್ತಿದ್ರಂತೆ. ಆ ಪ್ರವಚನ ಕಾಲಕ್ಕೆ ಯಾರಾದರೂ ಬಂದು ದುಡ್ಡು ಹಾಕಿದರೆ ಅದನ್ನು ಗುರುಗಳು ಹಾಕ್ಬಿಡ್ತಾ ಇದ್ರಂತೆ. ಯಾಕೆ ಇದು ಹೇಳ್ತಾರೆ, ಅಯ್ಯ ಬಟ್ಟೆ ಒಗಿಲಿಕ್ಕೆ ಸಾಬೂನು ಬೇಕು. ಅವ್ರು ಕೇಳಿದ್ರಂತೆ ಅಲ್ಲಿದ್ದ ವ್ಯಕ್ತಿಗಳು, ನಿಮಗೆ ಬಟ್ಟೆ ಒಕ್ಕೊಳ್ಳಿಕ್ಕೆ ಸಾಬೂನಿಗಾದರೂ ದುಡ್ಡು ಬೇಕಲ್ಲ, ನಿಮಗೆ ಹೇಗೆ ಮಾಡ್ತೀವಿ, ದುಡ್ಡೆಲ್ಲ ಇಲ್ಲಿ ಹಾಕ್ಬಿಟ್ರೆ ಹೇಗೆ? ಆವಾಗಂದ್ರು, ಹೊರಗೆ ಬಟ್ಟೆ ಒಗಿಲಿಕ್ಕೆ ಸಾಬೂನು ಬೇಕು, ಒಳಗೊಂದು ಬಟ್ಟೆ ಕೂತಿದೆಯಲ್ಲ ಮನಸ್ಸು, ಅದು ಭಯಂಕರ ಕೊಳಕಾಗಿದೆ, ಅದನ್ನು ಒಗೆಯೋ ಸಾಬೂನು ನಂಗೆ ಸಿಗ್ತಾ ಇಲ್ಲ, ಅದಕ್ಕೆ ಗುರುಗಳ ಹತ್ರ ದುಡ್ಡು ಹಾಕ್ತಾ ಇದ್ದೀನಿ, ಅದು ಬಂದಿದ್ದೆಲ್ಲ ಅವರು ಅದನ್ನು ಒಗೀತಾರೆ, ನಂಗೆ ಆ ಬಟ್ಟೆ ಕೈಗೂ ಸಿಗೋದಿಲ್ಲ. ಆ ಮನಸ್ಸೆಂಬ ಆ ವಸ್ತ್ರವನ್ನು ಶುದ್ಧ ಮಾಡೋ ಸಾಬೂನು ಹಾಕಿ ಒಗೆಯೋದು ಅವರೇ, ಅದಕ್ಕೆ ಇಲ್ಲಿದ್ದೇನೆ. ಆ ರೀತಿಯಲ್ಲಿ ವಿಶೇಷವಾದ ಆ ಚಕ್ರ, ಚಕ್ರಾಭಿಮಾನಿ ದೇವತೆಗಳು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಇನ್ನೊಂದ್ಸಲ ಯಾರ್ಯಾರ ಹೆಸರು ಬಂದಿಲ್ಲ, ಅಯ್ಯೋ ಆಚಾರ ನಮ್ಮ ಹೆಸರಲ್ಲೇ ಹೇಳಿಲ್ಲ, ನಮ್ಮ ಹೆಸರು ಹೇಳಿಲ್ಲ ಅಂತ ತಿಳ್ಕೋಬೇಡಿ, ಸಂದರ್ಭ ಬಂತಾದ್ದರಿಂದ ವಿಶೇಷ ಎಲ್ಲರದು ಹೇಳಿದೆ. ಪ್ರತಿಯೊಬ್ಬರೂ ನನ್ನವರೇ, ಪ್ರತಿಯೊಬ್ಬರು ವಿಶೇಷವಾಗಿರತಕ್ಕಂತಹ ಪ್ರವಚನ ಕೇಳುವವರು ಯಾರಿದ್ದಾರೆ, ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಶ್ರೀಕೃಷ್ಣ ಅರ್ಪಣೆ.